ತಾಮ್ರಪರ್ಣಿ ಅವರೇ ಬರೆದಿದ್ದಾರೆ, ಆದ್ರಿಂದ ಅದರ ಸಮೇತ ಸಿಗುತ್ತಾ? ಹೌದು, ಜೈತೈತೆ ಟೀಕಾ ಓದೋದು ಫುಲ್ಲು, ಇದ್ರೆ ಜೈತೈತೆ ಫುಲ್ ಓದೋದು, ಟಿಪ್ಪಣಿ ಎಲ್ಲ ಕಡೆ ಓದಲ್ಲ, ಅಲ್ಲಲ್ಲಿ ಮಾತ್ರ ಮೂಲ ಪೂರ್ತಿ ಓದೋದು. ಗೀತಾ, ಗೀತಾ ತಾತ್ಪರ್ಯ ಮತ್ತು ಜೈತೀರ್ಥರ ಟೀಕಾ, ಮೂರು ಇರೋ ಪುಸ್ತಕ ತಂದುಬಿಟ್ರೆ ಮೂರು ಓದೋದ್ರಿಂದ ಸ್ಪಷ್ಟ ಅರ್ಥ ಆಗುತ್ತೆ. ನ್ಯಾಯದೀಪಿಕ ತರಬೇಕು. ಹೌದು, ಪಾಲ್ಟಲ್ಲಿ ಒಂದು ಸ್ಟೇಜಲ್ಲಿ ಅಷ್ಟೇ, ಮೂಲತಃ ಬಂದಿದ್ದು ಎಲ್ಲ ದೇವರಿಲ್ಲ. ಸಾಮವೇದಕ ಆದಿತ್ಯ ಸೂರ್ಯ, ಆದಿತ್ಯ ಅಗ್ನಿ ವಾಯು ಸೂರ್ಯ. ಅಥರ್ವೇದ ಪ್ರತ್ಯೇಕ ಅಂತ ಗಣನೆ ಮಾಡೋದಿಲ್ಲ. ತ್ರಯಿ ಅಂದರೆ ಮೂರು ವೇದಗಳು, ಮೊದಲು ಒಂದು ವೇದ, ಆಮೇಲೆ ಮೂರು, ಆಮೇಲೆ ನಾಲ್ಕು, ಆಮೇಲೆ ಐದು. ಇತಿಹಾಸ ಪುರಾಣ ಸೇರಿದಾಗ ಐದಾಗುತ್ತೆ. ಅಥರ್ವೇದ ನಾಲ್ಕನೇದು, ಇತಿಹಾಸ ಪುರಾಣ ಪಂಚಮ ವೇದಾನ ವೇದ. ಅಥರ್ವಣ ವೇದ ಮೂರರಿಂದನೇ ಸೇರಿ ಬಂದಿದ್ದರಿಂದ ಅದು ನಾಲ್ಕನೇ ವೇದ. ಅದಕ್ಕೆ ತ್ರಯಿ ಅಂದರೆ ಮೂರೇ ಮುಖ್ಯವಾಗಿ. ಅದು ಹೆಂಗೋಪಿತ್ತು ಮೂರೇಳೆ ಯಾತಕ್ಕೆ ಅಂದರೆ ಮೂರು ವೇದಗಳ ಸಂಕೇತ, ಗೊತ್ತಾಯ್ತಾ? ನಾಲ್ಕನೇದು ಅಂಡರ್ಸ್ಟುಂಡ್ ಅವಷ್ಟೇ. ಅದಕ್ಕೆ ಅಥರ್ವ ಗ್ರಂಥ ಗ್ರಂಥವು ಅಸಾಧವ ವೇದಮ್ನೇ ಸಾಕು. ಅದಕ್ಕೆ ಗಂಟಿದೆ, ಬ್ರಹ್ಮ ಗಂಟೆಯಲ್ಲಿ ಏನು ಮಾಡ್ತಾರೆ? ಅಥರ್ವ ವೇದ ಬರೋದು. ಒಂದರಲ್ಲಿ ಋಗ್ವೇದ, ಎರಡನೇದ್ರಲ್ಲಿ ಯಜ್ಞೋಪೀತ ಅಭಿಮಂತ್ರಣ ಮಾಡಬೇಕಾದ್ರೆ ಮೊದಲನೇದ್ರಲ್ಲಿ ಏನು ಮಾಡಬೇಕು? ಋಗ್ವೇದ. ಎರಡನೇದ್ರಲ್ಲಿ ಯಜುರ್ವೇದ. ಮೂರನೇದ್ರಲ್ಲಿ ಸಾಮವೇದ. ಚತುರ್ವೇದಕ್ಕೆ ಜಾಗ ಇಲ್ಲ, ಅದಕ್ಕೆ ಏನು ಮಾಡ್ತಾರೆ? ಗಂಟಿದೆಯಲ್ಲ ಬ್ರಹ್ಮ ಗಂಟೆ, ಅಲ್ಲಿ ಯಾರ ಅದು ಗ್ರಂಥಿ ಅಂದರೆ ಗಂಟು, ಅಲ್ಲಿ ಅಥರ್ವೇದವನ್ನು ಸೇರಿಸ್ಬೇಕು. ಈಗ ಯಜ್ಞೋಪೀತದಲ್ಲಿ ಮೂರು ವೇದಗಳಿರೋದ್ರಿಂದಾಗಿನೇ ವೇದೋಕ್ತ ಕರ್ಮ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಬಂಧನ, ವೇದಗಳು ನಮಗೆ ಬಂಧನ, ಅದರಂತೆ ಮಾಡಬೇಕು. ಅದು ಗಂಟು ಬ್ರಹ್ಮಗಂಟು. ಬ್ರಹ್ಮಗಂಟು ಅಂದ್ರೆ ಏನು? ಮೂರೆಳೆ ಎಲ್ಲಿ ಜಾಯಿನ್ ಆಗಬೇಕು? ಆ ಗಂಟಲ್ಲಿ. ಗಂಟು ಅಂದ್ರೆ ಬ್ರಹ್ಮ. ಸೊ ದೇವರಿಗೆ ಅರ್ಪಣೆ ಮಾಡಬೇಕೆಲ್ಲ ಅಂತ. ಮೂರು ವೇದಗಳ ಅನುಸಂಧಾನನು ದೇವರಲ್ಲಿ, ಎಲ್ಲ ವಿಧವಾದ ಕರ್ಮಗಳ ಅನುಸಂಧಾನ ದೇವರಲ್ಲಿ. ಅದು ಹೇಳೋದಕ್ಕೋಸ್ಕರ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ, ಅಥರ್ವ ವೇದ ನಾಲ್ಕನೇದು, ಇತಿಹಾಸ ಪುರಾಣ ಐದನೇದು. ಇನ್ನು ಧನುರ್ವೇದ, ಆಗಲಕ್ಕೆ ಧನುರ್ವೇದ, ಗಾಂಧರ್ವ ವೇದ, ಅವೆಲ್ಲ ಉಪವೇದಗಳು ಅಂತ, ಮಹಾವೇದಗಳಲ್ಲ. ಏನವು? ಉಪವೇದಗಳು ಅಂತ ಕರೀತಾರೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಚಿತಾರತ ಆಗಿದೆ. ಗೀತಾಭಾಷ್ಯ ಪ್ರಮೇಯ ದೀಪಿಕ ಸಮೇತ ಆಗಿದೆ. ಆ ಹೌದಾ? ಹಾಂ, ಆಗಿಲ್ಲ ಗ್ಯಾರಂಟಿನಾ? ಗ್ಯಾರಂಟಿ ಗೊತ್ತಾ? ಸರಿ ಸರಿ, ಆಯ್ತು ಆಯ್ತು ಆಯ್ತು. ಹಾಗಿದೆ ಹಾಗಿದೆ. ಗೀತಾ ಭಾಷ್ಯನೇ ತಗೊಂಡು ಅಂತ, ಗೀತಾ ಭಾಷ್ಯ ಆಮೇಲೆ ಗೀತಾ ತಾತ್ಪರ್ಯ ಎರಡಕ್ಕೂ ಟೀಕಾರ ಟೀಕಾ ಇದೆ. ಇದು ಪ್ರಮೇಯ ದೀಪಿಕ, ಅದಕ್ಕೆ ನ್ಯಾಯ ದೀಪಿಕ, ಆದ್ರಿಂದ ಎರಡಕ್ಕೂ ಇದೆ. ಆ ನ್ಯಾಯ ಪ್ರಮೇಯ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕ, ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕ. ಹಾ, ಗೀತಾ ಭಾಷ್ಯ ಆಗಿಲ್ಲ ಅಂದ್ರೆ ಅದನ್ನೇ ತನ್ನಿ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯಪ್ಯ ಏಹಾನೇತಿ ರುಚಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈಗ ಇಂದ್ರದೇವರು ನಾರಾಯಣನ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಶುದ್ಧ ಸತ್ವಂ ತವತಾ ಮಥ ಶಾಂತಂ ತಪೋಮಯಂ ಧ್ವಾಂತ ಧ್ವಸ್ತರಜಸ್ತಮಸ್ಕಂ ಮಾಯಾಮಯೋಯಂ ಗುಣಸಂಪ್ರವಾಹೋ ನ ವಿದ್ಯತೆ ತೇ ಅಗ್ರಹಣಾನುಬಂಧ. ಆದ್ದರಿಂದ ನಿನ್ನನ್ನು ನಾವು ಗ್ರಹಣ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಗ್ರಹಣ ಅನುಬಂಧ, ನಿನಗೆ ಗ್ರಹಣದ ಅನುಬಂಧ ಇಲ್ಲ, ನಮಗದಿದೆ. ನಿನಗೆ ಯಾವ ಗುಣಗಳ ಬಂಧನೂ ಇಲ್ಲ, ನಮಗೆ ಬಂಧನ ಇರೋದ್ರಿಂದ ನೀನು ತಿಳಿಯೋಕೆ ನಮಗೆ ಆಗ್ತಾ ಇಲ್ಲ. ಗುಣಗಳ ತೆರೆ ಇದೆ. ಹಿರಣ್ಮಯೇನ ಪಾತ್ರೇಣ ಸತ್ಯ ಶಾಪಿಹಿತಂ ಮುಖಂ, ಅದರ ತೆರೆ ಇದೆ. ಅದಕ್ಕೆ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಯಾರು ಅಂತ ಯಾತಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ಗುಣಗಳ ಮಾಯೆ ನಮ್ಮನ್ನು ತಡೆದು ಬಿಡ್ತು. ಕುತೋನು ತದ್ದೇ ತವ ಈಶ ಮನ್ಯು ಲೋಭಾದಯೋ ಯೋ ಅಬುಧ ಲಿಂಗ ಭಾವಾಹ ಅಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತೈ ಖಲ ನಿಗ್ರಹಾಯ. ಕುತೋನು ತದ್ದೇ ತವ ಈಶ ಮನ್ಯು ಲೋಭಾದಯ, ಮನ್ಯು ಅಂದ್ರೆ ಕೋಪ, ಲೋಭ, ಕಾಮಕ್ರೋಧ, ಲೋಭ, ಮೋಹ, ಅವೆಲ್ಲವೂ ಕೂಡ ಮೊದಲೇ ನಮಗೆ ತೆರೆ ಇದೆ. ಇವೆಲ್ಲ ಸೇರಿಬಿಟ್ರೆ ಗೋವಿಂದ ಮೊದಲೇ ಕಣ್ಕಾಣೋದಿಲ್ಲ. ಅದಕ್ಕಿಂತ ಅಡ್ಡ ಗಾಢಾಂಧ ಕಾರ ಬೇರೆ, ಇನ್ನೂ ಪ್ರಾಬ್ಲಮ್ ಆದಾಗ ಆಗೋಗಿದೆ. ಅದಕ್ಕೆ ನಮಗೆ ತಿಳಿಸ್ತಾ ಇದೆ, ಒಂದು ನನಗೆ ತೆರೆ ಇದೆ, ಇನ್ನೊಂದು ಅಹಂಕಾರ ಬಂದ್ಬಿಡುತ್ತೆ ನನಗೆ, ನನ್ನ ಮೂರು ಲೋಕದ ಒಡೆಯ ಅಂತೇಳಿ. ಸೊ ಇನ್ನೂ ಪ್ರಾಬ್ಲಮ್ ಆಗಿ ನೀನು ಯಾರಂತೂ ಗೊತ್ತಾಗಲಿಲ್ಲ ನನಗೆ, ದಯವಿಟ್ಟು ಕ್ಷಮಿಸಿಬಿಡು. ಕುತೋನು ತದ್ಧೇತವಹ ಈಶ, ತದ್ಧೇತವಹ ಅಂದರೆ ಅದೇ ಕಾರಣವಾಗಿರ್ತಕ್ಕಂತಹ ಅನಾದಿ ಕಾಲದ ಪ್ರಕೃತಿಯೇ ನಮಗೆ ಬಂಧನಕ್ಕೆ ಕಾರಣ ಆಗಿದೆ, ಅದರಿಂದಾಗಿ ಕಾಮನ್ಯ ಲೋಭಾದಿಗಳು ಬರ್ತಾ ಇವೆ. ಈ ಅಬುಧ ಲಿಂಗ ಭಾವ ಇದೆಲ್ಲ ಬರೋದು ಯಾರಿಗೆ? ಅಬುಧ ಲಿಂಗ ಭಾವ, ಅಬುಧರು ಅಂದರೆ ಯಾರು? ಅಜ್ಞಾನಿಗಳು. ಬುಧರು ಅಂದರೆ ಜ್ಞಾನಿಗಳು. ಬುಧರು ಚಿತ್ತೈಸುವುದು ಅಂತ ಹರಿಕತಾಮೃತ ಸಾರದೊಳಗೆ ಆಲಿಪದು ಬುಧರು ಅಂತ ಹೇಳ್ತಾರೆ. ಬುಧರು ಅಂದ್ರೆ ಏನು? ಜ್ಞಾನಿಗಳು ಅಂತ ಅರ್ಥ. ಅಬುಧರು ಅಂದ್ರೆ ಏನು? ಜ್ಞಾನಿಗಳು ಅಲ್ಲದವರು. ಅಬುಧ ಲಿಂಗ ಭಾವಾಹ, ಅಬುಧರ ಅಬುಧರಿಗೆ ಕಾಡ್ತಕ್ಕಂಥವುಗಳೆಲ್ಲ ಬೇರೆ ಬೇಕಾಷ್ಟು ದೋಷಗಳಿವೆ, ಅವೆಲ್ಲ ಸೇರ್ಕೊಂಡಿದೆ ನಮಗೆ. ಆದ್ದರಿಂದ ನೀನು ತಿಳಿದಕ್ಕೆ ನಮ್ಗಾಗ್ತಾ ಇಲ್ಲ. ಕುತ ಇತಿ ನಾನು ಗುಣಸಂಪ್ರವಾಹೋ ಹರೋ ನಾಸ್ತಿ ಇತಿ ನ ವಕ್ತುಂ ಶಕ್ಯಂ. ತತ್ ಕಾರ್ಯ ಕ್ರೋಧ ಲೋಭಾದೇಹಿ ತದನುಭವ ಸಿದ್ಧಸ್ಯ ಸುತರಾಂ ಅನಪಲಪನೀಯತ್ವ ಖಲೇನ ಪರ್ಷಾನ್ ಪತಿಹನ್ ವಿಭೂರಿ ಕಿಮ್ಮಾ ನಿಂದಂತಿ ಶತ್ರವೋ ಅನಿಂದ್ರಾಹ ಇತ್ಯಾದಿ ಶ್ರುತೇರಿತ್ಯತೋ ನತೇ ಕ್ರೋಧಾದಯೋ ಗುಣಸಂಪ್ರವಾಹ ಕೃತಃ ಕಿಂತು ಧರ್ಮಾದಿ ರಕ್ಷಣಾಯ ದುಷ್ಟ ಶಿಕ್ಷಣಾಯ ಸ್ವೇಚ್ಛಾ ಪ್ರತಿದಿಶತಿ ಪ್ರತಿ ಪ್ರದರ್ಶಿತ ಇತಿ ಆಹ ಕುತಃ ಇತಿ. ಇದೊಂದು ಪ್ರಶ್ನೆ ಹಾಕ್ಕೊಂಡ್ರು. ಹಾಗಿದ್ದರೆ ನಮಗೆ ಕಾಮಕ್ರೋಧ ಇರೋ ಹಾಗೆ ದೇವರಿಗೂ ಇದೆಯಲ್ಲ ಅಂತ ಪ್ರಶ್ನೆ ಬಂತು. ಎಲ್ಲಿದೆ ದೇವರಿಗೆ? ಗೋಪಿ ಮೊದಲಾದವರ ಮೇಲೆ ಕಾಮ, ಆಮೇಲೆ ಶತ್ರುಗಳ ಮೇಲೆ ದ್ವೇಷ ಇದೆಯಲ್ಲ ಅಂತ ಕೇಳಿದರೆ ಅದಲ್ಲ. ಪರಮಾತ್ಮನಿಗೆ ಗೋಪಿಕಾಸ್ತ್ರೀಯರ ಮೇಲೆ ಕಾಮ ಇಲ್ಲ. ನಿಜವಾಗ್ಲೂ ಕಾಮ ಇದ್ದಿದ್ದು ಯಾರಿಗೆ? ಗೋಪಿಕಾಸ್ತ್ರೀಯರಿಗೆ ಹೊರತು ಕೃಷ್ಣನಿಗೆಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದರು? ತಪಸ್ ಅಪ್ಸರಿಯರು ಮೂಲತಃ ಅವರೆಲ್ಲ ಯಾರವರು? ಅಪ್ಸರಿಯರು. ಅದಕ್ಕೋಸ್ಕರ ತಪಸ್ ಮಾಡಿದರು, ಕೃಷ್ಣನ ಅಂಗಸಂಗ ಆಗಬೇಕು ಅಂತೇಳಿ. ಅವರಿಗೋಸ್ಕರ ಅನುಗ್ರಹ ಮಾಡಿದ್ದೆ ಹೊರತು ಕೃಷ್ಣನಿಗೇನಿಲ್ಲ, ಕಾಮ ಇಲ್ಲ. ಇನ್ನು ಕ್ರೋಧ ಇದೆಯಲ್ಲ ಅಂತ ಕೇಳಿದರೆ ಯಾರ ಮೇಲೆ? ಶಿಶುಪಾಲಾದಿಗಳ ಮೇಲೆ. ಆ ಕ್ರೋಧ ಕೂಡ ಎಂಥ ಕ್ರೋಧ? ಅದು ಜ್ಞಾನಮಯವಾದ ಕ್ರೋಧ. ದುಷ್ಟರ ಮೇಲೆ ಕ್ರೋಧ ಬಂದರೆ ನೀನಂತ ಕರಿಕೊಡ್ದು, ದೋಷ ಅಂತ ಕರಿಬಾರ್ದು. ಒಳ್ಳೆಯವ್ರ ಮೇಲೆ ಬಂದರೆ ದೋಷ ಅಂತ ಕರಿಬೇಕು. ಆ ದೃಷ್ಟಿಯಲ್ಲಿ ದೋಷ ನಿಮಿತ್ತವಾದ ದ್ವೇಷ ಅದು ಗುಣ, ಗುಣನಿಮಿತ್ತವಾದ ಪ್ರೀತಿ ಅದು ಗುಣ. ಆದರೆ ಗುಣ ಇಲ್ಲ ಪ್ರೀತಿ ಮಾಡ್ತಾನೆ ಅದು ದೋಷ, ದೋಷ ಇಲ್ಲ ದ್ವೇಷ ಮಾಡ್ತಾನೆ ಅದು ದೋಷ. ದೇವರು ಹಾಗೆ ಮಾಡೋದಿಲ್ಲ. ಆದ್ದರಿಂದಾಗಿನೇ ಆ ದೋಷಗಳೆಲ್ಲ ನಮ್ಮಂಥ ದೋಷಗಳಲ್ಲ ಅಂತ ಹೇಳ್ತಾರೆ. ಇತ್ಯಾದಿ ನೋಡಿ, ಇತ್ಯಾದಿ ಶ್ರುತೇರಿತ್ಯತೋ ನತೇ ಕ್ರೋಧಾದಯೋ ಗುಣಸಂಪ್ರವಾಹ ಕೃತಃ. ನಮಗೆ ಸತ್ವಾದಿ ಗುಣಗಳಿಂದಾಗಿ ಬರತಕ್ಕಂಥ ದೋಷಗಳು, ಪರಮಾತ್ಮನದು ಆ ಗುಣಗಳಿಂದ ಬರೋ ದೋಷ. ನಮ್ಮ ಗುಣಗಳು ಅಂದರೆ ಯಾವುದು? ಸತ್ವಗುಣ ರಜೋಗುಣ ತಮೋಗುಣ, ಅದರಿಂದ ಬಂತು. ದೇವರಿಗೆ ಅದರಿಂದ ಬರೋದಿಲ್ಲ, ಜ್ಞಾನಮಯವಾದ್ದರಿಂದ ಬರೋದರಿಂದ ನಮಗೂ ದೇವರಿಗೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರದು ಅಂತ. ಕಿಂತು ಧರ್ಮಾದಿ ರಕ್ಷಣಾಯ, ಯತಿಗಳು ಕಾಮ ಕ್ರೋಧ ಬಿಡಬೇಕು ಅಂತ ನಿಯಮ ಇದೆ, ಎಲ್ಲರೂ ಬಿಡಬೇಕು, ಯತಿಗಳು ಪೂರ್ತಿ ಬಿಡಬೇಕು ಅಂತ ನಿಯಮ ಇದೆ. ಟೀಕಾರಾಯರ ಹತ್ರ ಹೋದರು ವಿದ್ಯಾರಣ್ಯರು, ಬಂದರು, ಏನು ಮಾತುಕತೆ ನೋಡಿ ಏನು ಬರೀತೀರಿ ಅಂತ ಕೇಳಿದರು. ಅವರೇನು ಮಾಡಿದರು? ಆಚಾರ್ಯರಿಗಂತ ಒಂದು ತೋರಿಸಿದ್ರು, ಪ್ರಮಾಣ ತೋರಿಸಿದರು. ಅದನ್ನು ಅವ್ರು ನೋಡಿದರು, ನೋಡಿ ಏನು ತಲೆ ಬಿಡ ಗೊತ್ತಾಗಲಿಲ್ಲ. ಅದೇನು ಹೇಳಬೇಕಾಗಿತ್ತು ನ್ಯಾಯವಾಗಿ? ನನಗೆ ಅರ್ಥ ಆಗಲಿಲ್ಲ ಅನ್ಬೇಕಾಗಿತ್ತು. ಅದು ಸರಿ, ಅದೇನು ತಪ್ಪಲ್ಲ. ಅದು ಏನಂದ್ರೆ ಗೊತ್ತಾ? ಅರ್ಥ ಇಲ್ಲ ಅಂದ್ಬಿಟ್ರು. ಬಾಲವಾಕ್ಯ ಏನ ಕಿಮ್ಮೆ ಅಂದರು. ಟೀಕಾರ ಏನು ಬಂತಂದಾಗ ಬೆಂಕಿ ಸಿಟ್ಟು ಬಂತಂತೆ. ಆ ಸಿಟ್ಟು ಎಂಥ ಸಿಟ್ಟದು? ಸಾತ್ವಿಕ ಸಿಟ್ಟು. ಯಾಕೆ? ಆಚಾರ್ಯ ಅರ್ಥ ಇರೋ ಮಾತ್ರ ಅರ್ಥ ಇಲ್ಲ ಅಂತ ಕರೆದ ಸಿಟ್ಟು ಬರುತ್ತಾ ಇಲ್ವೋ? ಹಾಗೆ ಹೇಳ್ತಾರೆ, ಬಾಲಬುದ್ಧಿ ಸ್ತಮೇವ. ಅದು ಬಾಲವಾಕ್ಯ ಅಲ್ಲ, ನಿನ್ನ ಬುದ್ಧಿ ಬಾಲಬುದ್ಧಿ ಅಂತ ಹೇಳಿ. ಈ ದೋಷನ ಇದು ಗುಣ ಇದು. ಆದ್ದರಿಂದ ಇಂಥ ದೋಷ ಬಂದ ಇಂಥ ಕೋಪ ಬರೆದವರು ಆಚಾರ ಭಕ್ತಿನೇ ಇಲ್ಲ ಅಂತಾಗ್ಬಿಡು. ಆಗಲೂ ಕೋಪ ಬರೋದಿಲ್ಲ ಅಂದರೆ, ಉದಾಹರಣೆ ಡೆಸ್ಕ್ ಇದೆ, ಅದು ಏನು ಮಾಡಿದ್ರು ಅದು ಹಾರ ಹಾಕಿದ್ರು ಖುಷಿ ಪಡೋದಿಲ್ಲ, ಒದ್ರೂ ಏನಾಗೋದಿಲ್ಲ. ಅದೇನು ಇದಕ್ಕೆ ಕಾಮಕ್ರೋಧ ಗೆದ್ದಿದೆ ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರೆ? ಅದಕ್ಕೆ ಜ್ಞಾನನೇ ಇಲ್ಲ ಅಂತ ಕರೀತಾರೆ. ಜ್ಞಾನ ಇದ್ದ ಮೇಲೆ ಪ್ರಾಪರ್ ರೆಸ್ಪಾನ್ಸ್ ಕೊಡಬೇಕು. ಅದಕ್ಕೆ ಪ್ರಾಪರ್ ರೆಸ್ಪಾನ್ಸ್ ಕೊಟ್ಟರೆ ಅದು ಒಳ್ಳೆಯದು, ಇಂಡಿಫರೆಂಟ್ ರೆಸ್ಪಾನ್ಸ್ ಕೊಟ್ಟರೆ ತಪ್ಪು. ಸೊ ದೇವರಲ್ಲಿ ಇರ್ತಕ್ಕಂಥವು ಎಲ್ಲವೂ ಕೂಡ ಏನು ದೇವರಷ್ಟು ಕೋಪ ಯಾರಿಗೂ ಬರೋದಿಲ್ಲ. ಹಾಗೆ ಹೇಳಬೇಕಾದ್ರೆ ಮತ್ತೆ ತಾನೇ ಹೇಳ್ತಾನೆ ಕೃಷ್ಣ, ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರ ವಶುಭಾನ್ ಆಸುರೀಶ್ವೇವ ಯೋನಿಷು. ಕೃಷ್ಣ ಹೇಳ್ತಾನೆ, ನಾನು ಬೈತಾರಲ್ಲ ಅವನು ತುಳಿದು ಹಾಕಿಬಿಡ್ತೇನೆ, ಮತ್ತೆ ಮೇಳ ಕೇಳಬಾರ್ದು ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಅದು ಎಂಥ ಕೋಪ ಅದು? ಬಟ್ ಯಾತಕ್ಕೋಸ್ಕರ ಬರ್ತದೆ? ತಾನಂ ದ್ವಿಷತ ಕ್ರೂರಾನ್, ಅವರು ದ್ವೇಷಿಗಳು, ಅದಕ್ಕೆ ದ್ವೇಷ ಮಾಡ್ತೀನಿ ಅಂತ ಹೇಳೋದ್ರಿಂದ ಗುಣ ಇತ್ತು. ಮತ್ತು ದೇವರಷ್ಟು ಕ್ಷಮೆ ಯಾರಿಗೂ ಇಲ್ಲ. ಕಾಲಿರು ಒದ್ರೆ ಯಾರು ಕ್ಷಮಿಸ್ತಾರ? ಗೊತ್ತಾಯ್ತು, ಕಾಲಿಲಿ ಒದ್ರೆ ಅದು ಎದೆ ಗೊತ್ತರೆ, ಕಾಲಿ ಕಾಲು ತೊಳೆದ್ರೆ ಸಿಟ್ಟು ಬರುತ್ತೆ, ಎದೆ ಗೊತ್ತರೆ ಕ್ಷಮಿಸ್ತಾನಲ್ಲ, ಎಂಥ ಕಾರುಣ್ಯ ಇದೆ. ಅದು ಎಕ್ಸ್ಟ್ರೀಮೆ, ಯಾಕೆ ಗುಣ ನೋಡಿದೆ ಪರಮ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗುಣಕ್ಕೆ ದೋಷಗಳ ವಿವೇಕ ತುಂಬ ಮುಖ್ಯವಾದ ಅಂಶ, ಮೆಕ್ಯಾನಿಕಲಿ ತೀರ್ಮಾನ ಮಾಡಬಾರದು. ಕಿಂತು ಧರ್ಮಾದಿ ರಕ್ಷಣಾಯ, ಪರಮಾತ್ಮನ ಕೋಪ ಧರ್ಮ ರಕ್ಷಣೆಗೆ ಕಾರಣ ಆಯಿತು. ದುಷ್ಟ ಶಿಕ್ಷಣಾಯ, ದುಷ್ಟ ಶಿಕ್ಷಣೆಗೋಸ್ಕರ ಆಯಿತು. ಅದು ಪ್ರದರ್ಶಿತಂ, ಅದು ತೋರಿಸ್ತಾ ಪರಮಾತ್ಮ ಹೊರತು ಆತನಿಗೆ ದೋಷರೂಪವಾದ ಕೋಪಾದಿಗಳಿಲ್ಲ. ಹೇ ಈಶಾ ತದ್ಧೇತವಹ ಸೋ ಗುಣಸಂಪ್ರವಾಹೋ ಹೇತು ಯೇಷಾಂತೆ ಇತಿ ಗುಣಸಂಪ್ರವಾಹಕ காரணக்காக அபூத லிங்கபாவாக நம்ம காணத்தக்க அபூத லிங்கபாவாக திருவள்ளிக்கை இல்லை பரத்தக்கந்தவர்களாதரிந்த சரியல்ல அபூதானாம் அஜானாம் லிங்கபாவோ லிங்கத்வம் ஏஷாந்தே நம்ம வர கோப தாப்பகள் ஏன் தோர்சத்தை ನಮಗೆ ತಿಳುವಳಿಕೆ ಇಲ್ಲ ಅಂತ ಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಚಿಕ್ಕ ಮಗು ಸ್ಟ್ರಿಕ್ಟ್ ಒಂದು ಹೊಡಿತೆ ಏನೋ ಏನೋ ಟಿಕ್ ಟೊಟ್ಟಿ ಕೈಲಿ ಇಟ್ಕೊಂಡಿರುತ್ತೆ, ತಾಯಿ ಕಿತ್ಕೊಂಡ್ಬಿಡ್ತಾಳೆ. ಭಾರಿ ಕೋಪ ಯಾರ ಮೇಲೆ ಅವಳಿಗೆ? ಅವನಿಗೆ ತಾಯಿ ಮೇಲೇನೆ ಕಾಲು ಕಾಲು ಒದ್ದು ಬಿಡುತ್ತೆ. ತಾಯಿ ಏನು ಮಾಡ್ತಾಳೆ, ಮಗು ತಿಳುವಳಿಕೆ ಇಲ್ಲ ಅಂತ ಹೇಳ್ತಾಳೆ. ಆ ಕೋಪಕ್ಕೆ ನಿಜವಾಗ್ಲೂ ಏನು ಮಾಡಬೇಕಾಗಿತ್ತದು? ಸಂತೋಷ ಪಡಬೇಕಾಗಿತ್ತು. ಯಾಕೆ? ವಿಷ ಅದು, ಅದು ಕೈಲಿ ಹಿಡ್ಕೊಂಡು ತಿಂದು ಬಿಡ್ತಾ ಇದ್ದೆ. ತಾಯಿ ಉಳಿಸಿಲ್ಲ ಅಂತ ಸಂತೋಷ ಪಡೋದ್ರ ಬದಲು ಕಾಲು ಕಾಲು ಹೋದ್ರೆ ಏನು ಮಾಡಬೇಕು? ತಾಯಿ ಏನು ಮಾಡ್ತಾಳೆ? ಅದಕ್ಕೆ ತಿಳುವಳಿಕೆ ಇಲ್ಲ ಅಷ್ಟೇ. ಅದಕ್ಕೆ ನಮ್ಮ ನಮ್ಮ ದೋಷಗಳೆಲ್ಲ ಎಂಥ ದೋಷಗಳವು? ತಿಳುವಳಿಕೆ ಇಲ್ಲದೆ ಬರೋ ದೋಷಗಳು. ದೇವರದೆಲ್ಲ ಎಂಥದ್ದು? ತಿಳುವಳಿಕೆ ಇದ್ದು ಬರೋದಾದ್ರಿಂದ ದೇವರದೆಲ್ಲ ಸ್ವೇಚ್ಛೆಯಿಂದ ಬರತಕ್ಕಂಥ ಗುಣ, ನಮ್ಮದೆಲ್ಲ ಬರೀ ದೋಷ ಅಂತ ತಿಳ್ಕೊಂಡ್ರೆ ಅದು ಉಪಾಸನೆ. ಇಲ್ಲದವರು ಉಪಾಸನೆ ಆಗ್ತಿರಲಿಲ್ಲ. ಈಶಾಂ ತೇ ಅಜ್ಞಾನ ಚಿನ್ನಭೂತಾಹ. ಇಲ್ಲಿ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ ಗೊತ್ತಾ? ಇಂದ್ರದೇವರಿಗೆ ಕೋಪ ಬಂತು, ಮಳೆ ಸುರಿಸಿದ್ರು. ಕೃಷ್ಣನಿಗೆ ಕೋಪ ಬಂತು, ಬೆಟ್ಟ ಎತ್ತಿದ. ಇಬ್ಬರು ಒಂದೇ ರೀತಿ ಆಯ್ತಲ್ಲ. ಹಾಗಿದ್ರೆ ಇವನು ಸಿಟ್ಟು ಪಾಡ್ದ, ಅವನು ಸಿಟ್ಟು ಪಾಡ್ಕೊಂಡ. ಕೃಷ್ಣಂದು ಏನು ಕೊಡು ಅಂತ ಕೇಳಿದರೆ, ಕೃಷ್ಣನ ಕೋಪ ಯಾವುದಕ್ಕೆ ಕಾರಣ ಆಯಿತು? ಇಂದ್ರದೇವರ ಅಹಂಕಾರ ತೆಗೆದಾಕ್ಲಿಕ್ಕೆ ಕಾರಣ ಆಯಿತು. ಆದ್ದರಿಂದ ಗುಣ ಅದು. ಆದರೆ ಇಂದ್ರದೇವರ ಅಹಂಕಾರ ಏನು ಮಾಡಿತು? ತಮ್ಮ ನಾಶಕ್ಕೆ ಕಾರಣ ಆಯಿತು. ಅವನು ಮರ್ಯಾದೆ ಪೂರ್ತಿ ಹೊರಟೋಯ್ತು, ನಾಚಿಕೆ ಬರಹಾಗಾಯಿತು, ಅದು ದೋಷ ಆಯಿತು. ಇದು ಅರ್ಥ ಮಾಡಿಕೊಂಡ್ರೆ ಇಬ್ಬರು ಒಂದೇ ಕೆಲಸ ಮಾಡಿದ್ದಾರೆ. ಈ ಪಾಂಡವರು ಯುದ್ಧ ಮಾಡಿದ್ರು, ಕೌರವರು ಯುದ್ಧ ಮಾಡಿದರು. ಹಾಗೆ ಇಬ್ಬರು ಕೆಟ್ಟವರೇ ಆಗಿದ್ರೆ, ಅಥವಾ ಇಬ್ಬರು ಒಳ್ಳೆಯವರೇ ಯಾಕೆ ಹೇಳಬಾರ್ದಾಗಿದ್ರೆ? ಇಬ್ಬರು ಯುದ್ಧ ಮಾಡಿದ ಮೇಲೆ ಒಬ್ಬರು ಹೋಗ್ಬೇಕು, ಬೈಬೇಕು ಅದಕ್ಕೆ. ಆದರೆ ಪಾಂಡವರು ಯಾಕೆ ಹೊಡ್ತೇವೆ? ಅವ್ರ ಯುದ್ಧ ಯಾತಕ್ಕಿತ್ತು? ಧರ್ಮ ಯುದ್ಧ ಆಗಿತ್ತು. ಇವ್ರದ್ದೇನಾಗಿತ್ತು? ಅಧರ್ಮ ಯುದ್ಧ ಆಗಿತ್ತು. ಆ ವ್ಯತ್ಯಾಸ ಇದೆ ತಾನೆ? ಅದೇ ರೀತಿಯೇ ಕೃಷ್ಣ ಮತ್ತು ಇಂದ್ರ ಇಬ್ಬರ ಪರಸ್ಪರರಲ್ಲಿ ನಡೆದ ಘರ್ಷಣೆಯಲ್ಲಿ ಕೃಷ್ಣನದೆಲ್ಲ ಕೇವಲ ಅನುಗ್ರಹ ಜ್ಞಾನ, ಇಂದ್ರದೇವರದೆಲ್ಲ ಆಗ್ರಹ ಅಜ್ಞಾನ. ಆದ್ದರಿಂದ ಅದು ಇದು ದೋಷ, ಇದು ಗುಣ. ಸರಿಯಾಗಿ ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ತುಂಬ ಜನ ಇಂಥ ಪ್ರಶ್ನೆ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ ಇಂಥ ಪ್ರಶ್ನೆಗಳನ್ನು. ಇವ್ರು ಹೊಡೆದ ತಿರುಗಿ ಹೊಡೆದ, ಮತ್ತು ಇಬ್ಬರು ಹೊಡೆದ್ರಲ್ಲ, ಯಾರನ್ನು ಹೊಡಬೇಕಂತ ಕೇಳಿದರೆ ಅಲ್ಲಿ ಕಾರಣ ಕೊಡಬೇಕು. ಇವ್ರು ಹೊಡೆಯೋದಕ್ಕೆ ಏನು ಕಾರಣ, ಅವ್ರು ಹೊಡೆಯೋದಕ್ಕೆ ಏನು ಕಾರಣ? ಕಿಂತು ಧರ್ಮಾದಿ ರಕ್ಷಣಾಯ ಲಿಂಗತ್ವ ಏಷಾಂತೆ ಅಜ್ಞಾನ ಚಿಹ್ನಭೂತಃ ಮನ್ಯು ಲೋಭಾದಯ ಸ್ವಕಾರಣ ಗುಣ ಸಂಪ್ರವಾಹಸ್ಯ ಅಭಾವಾದೇವ ಕುತಃ ತದ್ಧೇತವ ಶಿಹೂನು ನಿಶ್ಚಯ. ದೇವರಿಗೆ ಅಂಥ ದೋಷ ಯಾತಕ್ಕೆ ಬರೋದಿಲ್ಲ ಅಂದರೆ ಕಾರಣವಾದ ಪ್ರಕೃತಿ. ದೇವರಿಗೆ ಪ್ರಕೃತಿ ಬಂಧನೇ ಇಲ್ಲ, ಅಂತ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಅಂತ ಬರೋ ಚಾನ್ಸಸ್ಸೇ ಇಲ್ಲ. ಮೊಸರಲ್ಲಿ ಕಲ್ಲು ಹುಡುಕಿದ್ರೆ ಹೇಗಿರುತ್ತೆ? ಮೊಸರಲ್ಲಿ ಕಲ್ಲು ಯಾಕೆ ಬರೋದಿಲ್ಲ? ಯಾಕೆ ಸಾಧ್ಯ ಇಲ್ಲ? ಮೊಸರಾಗೋದು ಯಾವುದರಿಂದ? ಹಾಲಿಂದ. ಅದರಲ್ಲಿ ಏನಿಲ್ಲ? ಕಲ್ಲಿಲ್ಲ. ದೇವ್ರ ಮೊಸರಲ್ಲಿ ಕಲ್ಲೇ ಬರೋದಿಲ್ಲ. ಅಕಸ್ಮಾತ್ ಬಂತು. ಏನು ಹೇಳ್ಬೇಕು ಅದಕ್ಕೆ? ಮೊಸರಿಂದ ಬಂದಿಲ್ಲ, ಅದು ಯಾರಿಂದ ಬಂದಿದೆ? ಬೇರೆ ಯಾರು ಹಾಕಿದ್ದಾರೆ ಹೊರತು ಬಂದಿದ್ದಲ್ಲ ಅದು. ಅರ್ಥ ಗ್ಯಾರಂಟಿ ಅದು. ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೊಂಡು ದೇವರಲ್ಲಿ ಯಾತಕ್ಕೆ ದೋಷ ಬರೋದಿಲ್ಲ ಅಂದರೆ ದೋಷದ ಚಾನ್ಸೇ ಇಲ್ಲ. ಯಾತಕ್ಕೆ? ಅಲ್ಲಿ ಮೊಸರು ಹೇಗೆ ಹಾಲಿನಿಂದ ಮೊಸರು ಬಂತು? ಪರಮಾತ್ಮ ಜ್ಞಾನಾನಂದಮಯ. ಜ್ಞಾನಾನಂದಮಯನಿಗೆ ಇದು ಇದರ ದೋಷ ಎಲ್ಲಿಂದ ಬರೋದು? ಪ್ರಕೃತಿಯಿಂದ. ಪ್ರಕೃತಿಯ ಕಾಂಟ್ಯಾಕ್ಟೇ ಇಲ್ಲ ದೇವರಿಗೆ, ಅಂದಮೇಲೆ ಎಲ್ಲಿಂದ ಬರುತ್ತೆ ದೋಷ? ಅರ್ಥ ಆಯ್ತಾ? ಈಗ ನಿರ್ದೋಷಾದ ಉಪಾಸನೆ ಮಾಡೋಕ್ಕೆ ಒಳ್ಳೆ ಅನುಸಂಧಾನ ಕ್ರಮ. ಆಗ ದೇವರಲ್ಲಿ ದೋಷ ಅದು ಉಳಿದು ಹೇಳ್ತಾರೆ. ಕಲ್ಲು ಬಂದಿತ್ತು ಅಂದರೆ ಯಾರು ಮೊಸರಲ್ಲಿಲ್ಲ, ಯಾವನ್ನು ಹಾಕಿದ್ದಾರೆ, ಮೊಸರಲ್ಲಿ ಕಲ್ಲು ಬರೋದೇ ಇಲ್ಲ. ಆ ವಿಶ್ವಾಸ ನಮಗಿರಬೇಕು. ಕೃಷ್ಣರ ಬಗ್ಗೆ ಕಥೆ ಕೇಳಿದಾಗ ಏನೇ ಬರಲಿ ಕೃಷ್ಣರ ದೋಷ ಇಲ್ಲ, ರಾಮನ ಕಥೆ ಕೇಳಿದ ರಾಮನಲ್ಲಿ ದೋಷ ಇಲ್ಲ, ಅದು ಎಷ್ಟು ಗಟ್ಟಿ ಆಗಬೇಕು ಅಂದರೆ ಯಾರು ಎಷ್ಟಾರೇ ಹೇಳ್ಕೊಂಡು ಹೋಗಲಿ, ಹೌದಾ ನಮ್ಗೆ ಗೊತ್ತೇ ಇದ್ದಿಲ್ಲ ಆ ರೀತಿ ಹೇಳಬಾರ್ದು. ಮತ್ತೆ ಈ ಕಥೆ ನಮ್ಗೆ ಗೊತ್ತೇ ಇದ್ದಿಲ್ಲ, ಹೌದಾ ರಾಮದೇವರು ಹಾಗೇನ ಪಾಪ ಹಾಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ನಮ್ಮ ಜನ ಇದ್ದಾರಲ್ಲ ರಿಮಾರ್ಕ್ ಮಾಡ್ತಿರ್ತಾರೆ, ನಾನು ರಾಮನ ಫಾಲೋ ಮಾಡೋದಿಲ್ಲ, ಗೊತ್ತಾಯ್ತಾ, ಕೃಷ್ಣನ ಫಾಲೋ ಮಾಡ್ತೀನಿ ಕೆಲವರು, ನಾನು ಕೃಷ್ಣನ ಫಾಲೋ ಮಾಡೋದಿಲ್ಲ ರಾಮನ ಫಾಲೋ ಮಾಡ್ತೀನಿ ಅಂತ. ಇನ್ನೊಬ್ಬರು ಇದ್ದಾನೆ ರಾಮನಿಗಿಂತ ದೊಡ್ಡವನು ಅಂತ ಇನ್ನೊಬ್ರು ಹೇಳ್ತಾನೆ. ಗೊತ್ತಾ? ಇವನೇ ಹೇಳ್ತಾನೆ ಕೃಷ್ಣ ಬಹುಪತ್ನಿಕ, ಅದಕ್ಕೋಸ್ಕರ ಕೃಷ್ಣನ ಫಾಲೋ ಮಾಡೋದಿಲ್ಲ ನಾನು, ಏಕಪತ್ನಿ ವ್ರತಸ್ಥ ರಾಮ ಅಂತೇಳಿ. ಅದಕ್ಕೆ ಇನ್ನೊಬ್ಬನು ಹೇಳ್ತಾನೆ ರಾಮನವಲ್ಲ ನಾನು, ಇನ್ನೂ ರಾಮಿಗಿಂತ ಭಾರಿ ಮೇಲಿನವನು ಅವನು, ಯಾಕಂದ್ರೆ ಮದುವೆನೇ ಆಗಿಲ್ಲ, ಬ್ರಹ್ಮಚಾರಿ ಅಂತ ಹೇಳೋದು. ಹುಚ್ಚುಗುಡುವೆಲ್ಲ ಕೂಡ ಅವಾಗ ಏನು ಅರ್ಥ ಆಗಿಲ್ಲ, ಕೃಷ್ಣನ ರಾಮನ ವಿಷಯನೇ ಗೊತ್ತಿಲ್ಲ, ಅದರಿಂದಾಗಿನೆ ತಲೆ ದೋಸೆ ಮಾತಾಡ್ತಾರೆ. ಅದನ್ನು ಕೇಳಿದ ನಾವು ಏನು ಮಾಡಬೇಕು? ಆ ದೋಷ ಇಲ್ಲ ಅಂತ ನಾನು ಫಸ್ಟ್ ಗಟ್ಟಿ ನಾವು ಅರ್ಥ, ಇವ್ರು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಉತ್ತರ ಕೊಡಬೇಕೇ ಹೊರತು ಸುಮ್ಮನೆ ಕೋಪಗೊಂಡ್ರೆ ಉತ್ತರ ಅಲ್ಲದು. ನಮಗೆ ಕಾರಣ ಗೊತ್ತಿರಬೇಕು, ರಾಮನ ದೋಷ ಹೇಗೆ ಬರುತ್ತೆ, ಕೃಷ್ಣನ ದೋಷ ಹೇಗೆ ಬರುತ್ತೆ, ಚಾನ್ಸಸ್ಸೇ ಇಲ್ಲ. ಆಗ ಅದು ದೀಕ್ಷೆ ಅಂತ ಕರೀತಾರೆ. ಕೂಗಾಟ ದೀಕ್ಷೆ ಅಲ್ಲ. ಯಾವುದು ದೀಕ್ಷೆ? ಕನ್ವಿಕ್ಷನ್ ದೀಕ್ಷೆ. ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು, ಮೊಸರಲ್ಲಿ ಕಲ್ಲು ಬರೋ ಚಾನ್ಸೇ ಇಲ್ಲ, ದೇವರಲ್ಲಿ ದೋಷ ಬರೋ ಸಂಭವನೇ ಇಲ್ಲ, ಅದನ್ನು ದೀಕ್ಷೆ ಅಂತ ಕರೀತಾರೆ. ಆ ಸಮಯದಲ್ಲಿ ದಾಸರು ಹೇಳಿದ್ದು, ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ ನಾನು, ಚಕ್ರಧರ ಪರಮಾತ್ಮ ನಲ್ಲದಿಲ್ಲವೇ, ಈ ಹಂತ ತಲುಪೇವೆ, ಆಗ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಹತ್ತಿರ ಆಗ್ತೇವೆ ಅಂತ ಅರ್ಥ. ಇಲ್ಲ ಹೋದ್ರೆ ಎಲ್ಲೋ ಈಸ್ಟೇದಲ್ಲಿ ಇದೆಯಲ್ಲ, ಒಂದನೇ ಕ್ಲಾಸ್ ಹೋದನೆ ಎಮ್ ಎಸ್ ಸಿ ಯಾವ ಡಿಗ್ರಿ ಬರುತ್ತೆ ಅಂತ ಕೇಳಿದ್ರೆ ಆಗ ಹಾಗೆ ಇನ್ನು ಒಂದನೇ ಕ್ಲಾಸ್ ಹೋಗಯ್ಯ ಅಂತ ಹೇಳ್ಬಿಡ್ತಾ ಅದಕ್ಕೆ ಒಂದು ಹತ್ತಿರ ಬಂದಿರಬೇಕಾಗ್ಲೇ. ಪೂರ್ಣ ಗುಣ ಪುನರ್ಗುಣ ಸಂಪ್ರವಾಹಸ್ಯ ಕಾರಣತ್ವ ತದ್ಧೇತವಃ ಇತಿ ಅಥಾಪಿ ಕ್ರೋಧಾದಿ ಅಭಾವೋಪಿ ಭಗವಾನ್ ಪ್ರಭವ ಭವಾನ್ ದಂಡಂ ಉಪದೇಶಾದಿ ರೂಪಂ ಸತಾಂ ಹಿಂಸಾರೂಪಂ ಚ ಅಸತಾಂ ವಿಭರ್ತಿ. ಏನು ಮಾಡ್ತಕ್ಕಂಥ ದಂಡ ಜ್ಞಾನರೂಪವಾದದ್ದು, ಸಜ್ಜನರಿಗೆ ರಕ್ಷಣೆ, ದುರ್ಜನರಿಗೆ ಎಚ್ಚರಿಕೆ. ದಂಡೋ ಅಸ್ತ್ರಿ ಶಾಸನೆ ರಾಜ್ಞಾಂ ಹಿಂಸಾನಾಂ ಲಗುಡೆ ಗುಣೆ ಇತಿ ಯಾದವ ಕುತ ಇತ್ಯಾಹ ಧರ್ಮಸ್ಯ ಇತಿ. ಯಾರು ನೀನು ಬಂದಿರೋದು ಅಂದರೆ ಧರ್ಮಸ್ಯ ಗುಪ್ತೈ ಖಲ ನಿಗ್ರಹಾಯ. ಗುಪ್ತಿ ಅಂದರೆ ರಕ್ಷಣೆ. ಧರ್ಮಸ್ಯ ಗುಪ್ತೈ ಖಲ ರಕ್ಷಣಾಯ, ಧರ್ಮದ ಸಂರಕ್ಷಣೆ, ದುಷ್ಟರ ನಿಗ್ರಹ. ಅದಕ್ಕೋಸ್ಕರ ನೀನು ದಂಡ ಮಾಡೋದ್ರಿಂದ ನೀನು ಪೂಜ್ಯ. ಪಿತಾ ಗುರುಸ್ತ್ವಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ಚೇಚ್ಛಾ ಹಿತ ಚೇತ್ ಬಂದೆ ಹಾಂ ಹಿತಾಯ ಚೇಚ್ಛಾ ತನುಭಿಸ್ ಸಮೀಹಸೆ ಮಾನಂ ವಿಧುನ್ವನ್ ಜಗದೀಶ ಮಾನಿನಾಂ. ಈ ಪದ ವಾಕ್ಯ ನೋಡಿ ಹೇಗಿದೆ. ಪಿತಾ ಗುರುಹು ತ್ವಂ ಜಗತಾಮಧೀಶಃ ಆಚಾರ್ಯ ದ್ವಾದಶಸ್ತೋತ್ರ ಹರಿರೇವ ಜಗತ್ ಪಿತೃಮಾತೃಗತಿ. ಹರಿರೇವ ಗುರುಹು ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇಂದ್ರದೇವರು ಮಾಡೋ ಸ್ತೋತ್ರ. ಪಿತಾ ಗುರುಹು ತ್ವಂ, ನೀನು ತಂದೆ, ನೀನು ಗುರು. ತ್ವಂ ಜಗತಾಮಧೀಶಃ, ಜಗತ್ತಾ ವಿಲಿಗೋನ್ವಯ ಮಾಡ್ಕೋಬೇಕು. ತ್ವಂ ಜಗತಾಂ ಪಿತಾ, ತ್ವಂ ಜಗತಾಂ ಗುರುಹು, ತ್ವಂ ಜಗತಾಮಧೀಶಃ, ಜಗತ್ತಿನ ತಂದೆ ನೀನು. ಓಂ ಜನ್ಮಾದ್ಯಶ್ಚೇತಃ ಸೂತ್ರಾರ್ಥ. ಜಗತ್ತಿನ ಗುರು ನೀನು, ಜಗತ್ತಿನ ಸ್ವಾಮಿ ನೀನು. ದುರತ್ಯಯ ಕಾಲ, ಮತ್ತು ಯಾರೂ ಮೀರಲಾಗದ ಕಾಲದೊಳಗೆ ನಿಯಾಮಕ ನೀನು. ಉಪಾತ್ತ ದಂಡ, ಅಂಥವನು ದಂಡ ತಗೋತಿ ಅಂದರೆ ಎಷ್ಟು ಅರ್ಥ ಇರಬೇಕು ಅಂತ ಹೇಳ್ತಾ. ತಾಯಿ ಹೊಡಿತಾ ಇದ್ದ ಹೇಳ್ತಾನೆ ಮಗನ ಅಂತ ಕೇಳಿದರೆ ಹುಡುಗರಿಗೆ ಅರ್ಥ ಆಗೋದಿಲ್ಲ. ಆದರೆ ತಾಯಿ ಅತ್ಯಂತ ಪ್ರೀತಿ ತೋರಿಸೋಳು, ಅವಳೇ ಹೊಡಿತಾ ಇದ್ದಾಳೆ ಅಂದ್ರೆ ಏನರ್ಥ? ಮಗು ಏನೋ ಮಾಡಬಾರದು ಮಾಡಿದೆ ಅಂತ ಅರ್ಥ. ತಪ್ಪು ಯಾರದ್ದಲ್ಲೀಗ? ಮಗುವಿನ ತಪ್ಪು. ಅದೇ ರೀತಿ ನಮಗೆ ದೇವರು ಹೊಡಿತಾನೆ, ದೇವರು ಕರುಣಾಡು, ನಮಗೆ ಶಿಕ್ಷೆ ಕೊಡ್ತಿದ್ದಾನೆ ಅಂದರೆ ತಪ್ಪು ಎಲ್ಲಿದೆ? ನಮ್ಮಲ್ಲೇ ಇದೆ ಅಂತ ಇಂದ್ರದೇವರು ಒಪ್ಕೋತಾರೆ. ನಾನು ತಪ್ಪು ಮಾಡಿದ್ದಕ್ಕೆ ಹೊಡೆದಿದ್ದೀನಿ. ಹಿತಾಯ ಚೇಚ್ಛಾ ತನುಭಿ ಸಮೀಹದೆ, ನೀನು ಜಗತ್ತಿನ ಹಿತಕ್ಕೋಸ್ಕರ ದೇವರು ದಂಡ ಮಾಡೋದು ಯಾತಕ್ಕೋಸ್ಕರ? ಅದೇ ಆದದ್ದೆಲ್ಲ ಒಡಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧಾರ ಸಂಪತ್ತಾಯಿತು. ಅದನ್ನು ಹೇಳ್ತಾರೆ ಈಗ, ಇಷ್ಟೊತ್ತು ನೀನು ಮಾಡಿದೆಯಲ್ಲ ನನಗೆ ಒಳ್ಳೇದು ಮಾಡಿದೆ ಅಂತ ಹೇಳ್ತಾರೆ. ನನ್ನ ಗರ್ವ ಹೋಗ್ತಾ ಇದ್ದಿಲ್ಲ ಇಷ್ಟೊತ್ತು ಕೂಡ. ಡಾಕ್ಟ್ರು ಬೆರಳೆ ಕತ್ತರಿಸಿ ಹಾಕ್ಬಿಟ್ಟಿದ್ದಾರೆ, ಅವ್ರು ಹೋಗಿ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಹೇಳ್ತಾನೆ. ಮತ್ತೆ ಯಾತಕ್ಕೆ ಕತ್ತರಿಸಿರೋದು ಬೆರಳನ್ನು? ಇವು ಥ್ಯಾಂಕ್ಸ್ ಹೇಳೋದು ಯಾತಕ್ಕೆ? ಅದಿದ್ದರೆ ಇಡೀ ದೇಹನೇ ಹೋಗ್ತಾ ಇತ್ತು. ಆ ಕೊಳೆತ ಬೆರಳು ಇದ್ದಿದ್ರೆ ದೇಹನೇ ಹೋಗ್ತಾ ಇತ್ತು. ಅದಕ್ಕೆ ಕಂಡವ್ರದ್ದು ಆಪರೇಷನ್ ಮಾಡೋಕ್ಕೆ ಬರೋದಿಲ್ಲ, ಅವಾಗ ಸೆಪ್ಟಿಕ ಸತ್ತೋಗ್ಬಿಡ್ತಾನೆ. ಆಮೇಲೆ ಡಾಕ್ಟ್ರ್ ಮಾತ್ರ ಮಾಡೋ ಕೆಲಸ, ಭಗವಂತ ವೈದ್ಯನಾಗಿ ಮಾಡಿದ್ದೆ ಅಂತ ಹೇಗೆ ನಾವು ಸಂತೋಷ ಪಡ್ತೇವೋ ಹಾಗೆ ದೇವರನ್ನು ಸ್ತೋತ್ರ ಮಾಡಬೇಕು. ಎಂಥ ಪ್ರಸಂಗ ಬಂದರೆ ಏನು ಮಾಡಬೇಕಂತೆ? ಬೇಕಾದಾಗಲಿ ದೇವರು ಕರುಣಾಳು 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 ಅಷ್ಟೆ. ಕಾಲು ಮುರಿತು ಕರುಣಾಳು, ಕೈ ಮುರಿತು ಕರುಣಾಳು, ಏನೋದು ಕರುಣಾಳನೇ. ಯಾಕೆ ದೇವರು ಕೊಡ್ತಾನೆ ಅಂದಮೇಲೆ ಅದು ಒಳ್ಳೇದಕ್ಕೆ ಗ್ಯಾರಂಟಿ. ಇದು ಗಟ್ಟಿ ಮಾಡ್ಕೊತಾ ಹೋದಷ್ಟು ಏನಾಗುತ್ತೆ? ಭಕ್ತಿ ಶೇಕ್ ಆಗೋದಿಲ್ಲ. ಇಲ್ಲರೂ ಏನಾಗುತ್ತೆ ನಮಗೆ? ವಿಷ್ಣು ಸಹಸ್ರನಾಮ ಹೇಳ್ತಾ ಹೋದ, ಬಿದ್ದ ಕಾಲು ಮುರ್ಕೊಂಡ್ಬಿಟ್ಟ. ಏನಾಗುತ್ತೆ? ವಿಷ್ಣು ಸಹಸ್ರನಾಮ ನಾನು ಹೇಳೋದಿಲ್ಲ, ಇನ್ಮೇಲೆ ನೀವು ಹೇಳಬೇಡ್ರಿ, ಕಾಲು ಮುರ್ಕೊಂಡ್ಬಿಟ್ಟೆ. ಆ ವಿಷ್ಣು ಉಪಯೋಗನೇ ಇಲ್ಲ, ಮರಮ ದ್ವೇಷ ಶುರು ಮಾಡಿಬಿಡ್ತಾ. ಆ ಎಂದು ಮಾಡ್ತದೆ ದೇವ್ರ ದಯ, ವಿಷ್ಣು ಸಹಸ್ರನಾಮ ಹೇಳೋದೆ ಪ್ರಾಣನೇ ಹೋಗಬೇಕಾಗಿತ್ತು, ಕಾಲು ಮುರಿತ ಅಷ್ಟೇ. ಆಮೇಲೆ ಸರಿ ಹೋಗ್ಬಿಡ್ತು, ನೋಡಿದ್ರೆ ಎಷ್ಟು ದಯ ಇದು. ಆ ಥರ ತಿಳ್ಕೊಂಡ್ರೆ ಅದು ಅನುಸಂಧಾನ. ದ್ವೇಷ ಮಾಡಿಬಿಟ್ರೆ ಅದು ಅವ್ನಿಗೆ ಅರ್ಥ ಆಗಿಲ್ಲ ಅಂತಂತ. ತುಂಬ ಜನ ಅಂಥವ್ರು ಇರ್ತಾರೆ, ಅದು ಒಳ್ಳೆಯದನ್ನ ಕೆಟ್ಟದಾಗ ಅರ್ಥ ಮಾಡ್ಕೋತಾರೆ, ಕೆಟ್ಟದನ್ನ ಒಳ್ಳೇದಾಗ ಅರ್ಥ ಮಾಡ್ಕೋತಾರೆ. ಹಾಗೆ ಮಾಡಬಾರ್ದು. ಯಾವುದಕ್ಕೆ ಶಾಸ್ತ್ರದ ಆಧಾರ ಇದೆ ಅದಕ್ಕೆಲ್ಲ ಒಳ್ಳೆಯ ಅರ್ಥನೇ ಮಾಡಬೇಕು. ಶಾಸ್ತ್ರ ಎಲ್ಲೋ ಕೆಟ್ಟ ಕಡೆಗೆ ಹೋಗಿದ್ದ, ಕೆಟ್ಟ ದೇವಸ್ಥಾನಕ್ಕೆ ಹೋಗಿದ್ದ, ದೇವಸ್ಥಾನನೇ ಅಲ್ಲ ಅದು. ಬಂದ ಕಾಲು ಮುಡ್ಕೊಂಡ, ಅವ ಏನು ತಿಳ್ಕೊಬೇಕಾಗ? ಈ ರೀತಿ ತಿಳ್ಕೊಬಾರ್ದು. ಮತ್ತೆ ಏ ಹೋಗಿದ್ದೆ ಕಾಲು ಪಾನ ಹೋದ ಕಾಲು ಬಿಡಿತು ಅಂತ ಅನ್ಕೋಬಾರ್ದು. ಇದು ಕೆಟ್ಟದು, ವೇದ ವಿರುದ್ಧವಾದದ್ದು, ಅದಕ್ಕೆ ಕಾಲು ಮುರಿತು. ಇನ್ಮೇಲೆ ಈ ಕೆಲಸ ಮಾಡಬಾರ್ದು. ಯಾವ ಕೆಲಸ ಮಾಡಬಾರ್ದು? ಅಯೋಗ್ಯ ಸ್ಥಳಕ್ಕೆ ಹೋಗಬಾರ್ದು. ಆ ರೀತಿ ತಿಳ್ಕೊಬೇಕು. ದೇವ್ರ ಹತ್ರ ಹೋದಾಗ ಹಾಗಾದ್ರೆ ಹೋಗಿದ್ದಕ್ಕೆ ಒಳ್ಳೇದಾಯ್ತು. ಈ ರೀತಿ ತಿಳ್ಕೊಬೇಕು. ಯಾಕೆ ವ್ಯತ್ಯಾಸ ಅಂತ ಕೇಳಿದ್ರೆ ಇದು ಶಾಸ್ತ್ರದಿಂದ ಸಿದ್ಧವಾಗಿರೋ ವಿಚಾರ ಇದು. ಅದು ಶಾಸ್ತ್ರ ನಿಷಿದ್ಧವಾಗಿರೋ ವಿಚಾರ. ನಿಷಿದ್ಧವಾಗಿರೋ ವಿಚಾರವಾದ್ರೆ ಏನು ಮಾಡಬೇಕು? ಹಿಂದೆ ಹೇಳಿದ್ದೆ ನಾನು, ಇಲ್ಲಿ ಪ್ಲೇನ್ ಆಕ್ಸಿಡೆಂಟ್ ಆಯ್ತಲ್ಲ ಸುಮಾರು 1980 ಪ್ಲೇನ್ ಆಕ್ಸಿಡೆಂಟ್ ಆಯಿತು ಬೆಂಗಳೂರು ಏರ್ಪೋರ್ಟ್ ಹತ್ರನೇ. ಅವಾಗ ಕೆಲವ್ರು ಉಳ್ಕೊಂಡ್ರು, ಕೆಲವು ಸತ್ತೋದ್ರು. ಒಬ್ರು ಉಳ್ಕೊಂಡಾಗ ಇಂಟರ್ವ್ಯೂ ಮಾಡಿದ್ರು ಯಾರೋ ಒಬ್ಬರು, ನೀವು ಉಳ್ಕೊಂಡೆಲ್ಲ ಏನು ಕಾರಣ ಇರ್ಬೋದು ಅಂತ ಕೇಳಿದರೆ ಅವನು ಹೇಳ್ತಾನೆ, ನಾನು ಸ್ಮೋಕಿಂಗ್ ಜೋನಲ್ಲಿ ಕೂತಿದ್ದೆ. ಗೊತ್ತಾಯ್ತಾ, ಉಳಿದವ್ರು ನಾನು ಸ್ಮೋಕಿಂಗ್ ಜೋನವರೆಲ್ಲ ಸತ್ತೋಗ್ಬಿಟ್ರು. ನಾನು ಸ್ಮೋಕಿಂಗ್ ಜೋನಲ್ಲಿ ಕೂತಿದ್ದೆ, ಸ್ಮೋಕಿಂಗ್ ನನ್ನ ಕಾಪಾಡಿತು, ಇನ್ನು ಸ್ಮೋಕಿಂಗ್ ಬಿಡದೇ ಇಲ್ಲ ನಾನು. ಅವ್ರು ಅನಿಸಿದ್ದು ನಾನು ನೋಡಿದ್ರೆ ಅವ್ನು ಏನು ಹೇಳಬೇಕಾಗಿತ್ತು? ಸ್ಮೋಕಿಂಗ್ ಜೋನಲ್ಲಿ ಕೂತರೂ ಬದುಕಿದೆ ನಾನು, ಇನ್ಮೇಲೆ ಸ್ಮೋಕ್ ಮಾಡೋದಿಲ್ಲ ಅನ್ಬೇಕು. ಸೋಕಿನ ಜೋನಲ್ಲಿ ಕೂತಿದ್ದಕ್ಕೆ ಬದುಕಿದೆ ನಾನು, ಅದಕ್ಕಿಂತ ಸೋಕಿಗೆ ಬಿಡದೇ ಇಲ್ಲ ನಾನು. ಅವ್ರ ತಲೆ ಹೇಗೆ ಓಡಿದೆ ಗೊತ್ತಾಯ್ತಾ, ಆ ಥರ ಓಡಾಡ. ಎಲ್ಲೋ ಕೆಟ್ಟದಕ್ಕೆ ಹೋಗಿ ವಾಪಸ್ ಬಂದಾಗ ಅದು ಕೆಟ್ಟದಕ್ಕೆ ಹೋದ್ರೂ ದೇವರು ಕಾಪಾಡಿದ್ದಾನೆ ಅಂದರೆ ಎಷ್ಟು ಕರುಣಾಡು ಅಂತ ಹೇಳಬೇಕು. ಇದನ್ನೇ ಒಳ್ಳೆಯದು, ದೇವರು ಕಾಪಾಡ ಸ್ಮೋಕಿಂಗ್ ಕಾಪಾಡ್ತದೆ ಏನು ಹೇಳಬೇಕು. ಎಷ್ಟು ಬುದ್ಧಿ ಕೆಟ್ಟೋಗಿದೆ ಅಂತ ಕೇಳಿದರೆ ಜನಗಳದು ಆ ಥರ ಚಿಂತನೆ ಮಾಡಬಾರ್ದು. ಯಾವುದಕ್ಕೆ ಶಾಸ್ತ್ರದ ಆಧಾರ ಇರುತ್ತೋ ಅದು ಕೆಟ್ಟದಾದರೂ ಒಳ್ಳೆಯದು ಅಂತ ಅರ್ಥ. ಯಾವುದಕ್ಕೆ ಶಾಸ್ತ್ರದ ಆಧಾರ ಇರೋದಿಲ್ಲೋ ಅದು ಒಳ್ಳೆಯದಾದರೂ ಕೆಟ್ಟದಂತಾನೆ ಅರ್ಥ. ಈ ರೀತಿ ತಿಳ್ಕೊಂಡಾಗ ಎಲ್ಲಿ ನಾವು ಗಮನ ಕೊಡಬೇಕು ಗೊತ್ತಾಗ. ಪಿತಾ ಗುರುಸ್ತ್ವಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ಚೇಚ್ಛಾ ಇಚ್ಛಾ ತನುಭಿಸ್ಸಮೀಹಸೇ. ಇಚ್ಛಾತನು ನಿಂದು ಎಲ್ಲ ರೂಪಗಳು, ಎಂಥ ರೂಪಗಳು ದೇವರದು. ಇಚ್ಛಾತನು ಅಂದ್ರೇನು? ಸಂಭವಾಮಿ ಆತ್ಮಮಾಯೆಯ, ಸ್ವೇಚ್ಛೆಯಿಂದ ತಗೊಂಡ ರೂಪಗಳೇ ಹೊರತು ಕರ್ಮಬಂಧನದ ರೂಪ ಅಲ್ಲ. ಇವತ್ತು ನಾವೆಲ್ಲ ಹುಟ್ಟಿ ಬಂದಿದ್ದೇವೆ, ಯಾತಕ್ಕದು ಕರ್ಮದ ಫಲ ಅದು. ಅದೇ ಅದು ಇಂದ್ರಾದಿ ದೇವತೆಗಳು ಕೂಡ ಯಾತಕ್ಕೆ ಬರ್ತಾರೆ, ಕರ್ಮದ ಫಲ ಅದು. ಆದರೆ ವಾಯುದೇವರು ಹಾಗೆ ಬರೋದಿಲ್ಲ, ದೇವರು ಅಪ್ಪಣೆ ತಗೊಂಡು ಬರ್ತಾರೆ. ಆದೇಶ ಮೌಲಿ ಮುನಿಜ್ವಲ ವರ್ಣಮೇನಂ ಬದ್ಧಾಂಜಲಿಹಿ ಬರೋದು ಅನರ್ಘ ಮಹತ್ತ ಮೂರ್ಧ ಅಂತ ಹೇಳ್ತಾರೆ. ಅವರು ದೇವರ ಅಪ್ಪಣೆಯಿಂದ ಬರ್ತಾರೆ. ಎಷ್ಟೋ ದೇವತೆಗಳು ಕರ್ಮಕ್ಕೋಸ್ಕರ ಬರ್ತಾರೆ, ಉಳಿದವರು ಸಾವೆಲ್ಲ ಬರೋದೆಲ್ಲ ಬರೀ ಕರ್ಮ ಸೇವಿಸ್ತಕ್ಕೇನೆ. ದೇವರು ಮಾತ್ರ ಹಾಗೆ ಬಂದಿಲ್ಲ. ಹೇಗೆ ಬಂದಿದ್ದಾನೆ? ಇಚ್ಛಾತನುಭಿಹಿ, ಕೇವಲ ಅನುಗ್ರಹ ಮಾಡೋಕ್ಕೋಸ್ಕರ ಬಂದಿದ್ದಾನೆ ಹೊರತು ನೀವು ಮಚ್ಚನಾಗುವಂತ ಯಾರು ಕಮ್ಯಾಂಡ್ ಮಾಡಾಗಿಲ್ಲ, ನೀನು ಕೂರ್ಮನಾಗಿ ಬಾ ಅಂತ ಹೇಳಾಗಿಲ್ಲ. ದೇವರ ಇಷ್ಟ ಅಷ್ಟೇ. ಅದನ್ನು ದೇವರದೆಲ್ಲ ಇಚ್ಛಾರೂಪಗಳು, ಕರ್ಮಬಂಧನಕ್ಕೊಳಗಾಗಿಲ್ಲ. ಸಮೀಹಸೆ ಮಾನಂ ವಿಧುನ್ವನ್ ಜಗದೀಶ ಮಾನೀನಾಂ. ಯಾರು ಮರ್ಯಾದೆ ಕಡಿತೆ ಗೊತ್ತಾ ನೀನು? ಮಾನಂ ವಿಧುನ್ವನ್, ಮಾನವನ್ನು ಕಳೆದು ಬಿಡ್ತೀಯ. ಯಾರದು? ಜಗದೀಶ ಮಾನೀನಾಂ. ಯಾರು ಜಗದೀಶರು ನಾವು ಅಂದ್ಕೋತಾರಲ್ಲ, ಈಶ್ವರೋಹಂ ಅಹಂ ಭೋಗಿ ಅನ್ಕೋತಾರಲ್ಲ, ಅವರು ಬುದ್ಧಿ ಕಲಸಕ್ಕೋಸ್ಕರ ಮಾಡ್ತೀಯ ಹೊರತು ನೀನೆಂದೂ ಕೂಡ ವೈಯಕ್ತಿಕವಾದ ಕಾಮಕ್ರೋಧಾದಿಗಳನ್ನು ಹೊಂದದ ಮಹಾನುಭಾವ ಅಂತ ಕೊಂಡಾಡ್ತಾನೆ. ಏ ಮದ್ವಿಧಾಹ, ಅದಕ್ಕೆ ಅರ್ಥ ಬರೀತಾರೆ ನೋಡಿ. ಸರ್ವೇಶಸ್ಯ ಹರೇರೇವ ವಿಶ್ವಾಸಕತ್ವಂ ಶಂಸತಿ ಪಿತೇತಿ. ದೇವರಲ್ಲಿ ಮಾತ್ರ ವಿಶ್ವಾಸ ಮಾಡಬೇಕು, ಬೇರೆ ಯಾರಲ್ಲಿ ಮಾಡಿದ್ರೆ ಒಂಚೂರು ದೋಷ ಇರಬಹುದು, ಹರಿವಾಯುಗಳಲ್ಲಿ ಮಾತ್ರ ಇರೋದಿಲ್ಲ. ಪಿತಾ ಸರ್ವ ಜಗತಾಂ ಜನಕಃ ಗುರುಹು ಸರ್ವೋಪದೇಶ ಶಾಸ್ತ್ರೋಪದೇಷ್ಟ. ಶಾಸ್ತ್ರೋಪದೇಶ ಮಾಡಿದರೆ ಗುರು ಅಂತಾರೆ. ಇವತ್ತು ಗುರು ಅಂತ ಯಾರಿಗೆ ಅಂತಾರೆ? ಗುಂಡಗಳೆಲ್ಲ ಗುರು ಅಣ್ಣ ಅಂತ ಅವ್ರು ಪೆಟ್ಟು ಬಳಸೋರಿಗೆ. ಗುರು ಅಂದರೆ ಯಾರು? ದುಷ್ಟರ ಲೀಡರ್ ಅಂತ ಅರ್ಥ. ಅಣ್ಣ ಅಂದರೆ ಗುಂಡಗಳ ಒಡೆಯ. ನಿಜವಾದ ಗುರು ಅಂದರೆ ಶಾಸ್ತ್ರೋಪದೇಷ್ಟ. ಜಗತಾಮಧೀಶಃ ನಿರವಧಿಕಂ ಅಧಿಕಃ ಇತಿ ದುರತ್ಯಯ ಕಥಂಚಿತಪಿ ಅತ್ಯೇತುಂ ಅತಿಕ್ರಮಿತುಂ ಅಶಕ್ಯ. ನೀನು ದುರತ್ಯಯ ಅಂದರೆ ಯಾರು ನಿಮ್ಮಿರಿಸೋಕ್ಕಾಗದೇ ಇಲ್ಲ. ಕಾಲಃ ಪುಣ್ಯಪಾಪ ಫಲ ಪಾಚಕ ಇತಿ ತದ್ರೂಪಿ ಭುವಾತದಂಡೋ ಗೃಹೀತ ಶಾಸನ. ಕಾಲ ಬರಲಿ ಕಾಲ ಬರಲಿ ಅಂತ ಹೇಳ್ತಾನಲ್ಲ, ಕಾಲ ಬರೋದಲ್ಲ, ಕಾಲದೊಳಗೆ ನಿಯಾಮಕನಾಗಿದ್ದು ಶಿಕ್ಷೆ ಕೊಡ್ತಾನೆ ಹೊರತು ಕಾಲದಹೀನ ಭಗವಂತನಲ್ಲ, ಭಗವಂತನ ಅಧೀನ ಕಾಲ. ಹಿತಾಯ ಸತಾಮಿತಿ ಶೇಷ ಸ್ವೇಚ್ಛಾ ತನುಭಿಹಿ ಸ್ವೇಚ್ಛಾ ಉಪಾತ್ತ ನೋಡಿ ಅಪ್ರಾಕೃತ ಮಂಗಲಕರ ಮಂಗಲಕರ ರೂಪೈಹಿ. ಸ್ವೇಚ್ಛಾ ತನುಭಿ ಅರ್ಥ ಏನು ಅಂದರೆ ಸ್ವೇಚ್ಛೋಪಾತ್ತ ಅಪ್ರಾಕೃತ ಮಂಗಲಕರ ರೂಪೈಹಿ. ನೀನಾಗಿ ತಗೊಂಡಂತಹ ಇಚ್ಛೆಪಟ್ಟು ತಗೊಂಡಂತಹ ಮಂಗಲಕರವಾದ ರೂಪಗಳಿಂದ ಜಗತ್ತನ್ನು ಉದ್ಧಾರ ಮಾಡ್ತಾ ಇದ್ದಿ. ವಯಂ ಇತಿ ಜಗದೀಶಃ ವಯಂ ಇತಿ ಮಾನಿನಾಂ ಮಾನಂ ದರ್ಪಂ ವಿಧುನ್ವನ್ ಅಪನಯನ್ ಸಮೀಹಸೇ ಚೇಷ್ಟಸೇ ಅಂತವರ ಸೊಕ್ಕನ್ನು ಮುರಿತಾ ನೀನು ಉದ್ಧಾರ ಮಾಡ್ತೇ ಹೊರತು ನೀನು ಯಾವುದೇ ವಿಧ ದೋಷಗಳಿಲ್ಲ. ಏ ಮದ್ವಿಧಾಃ ಸ್ಯುಃ ಜಗದೀಶ ಮಾನಿನಃ ತ್ವಾಂ ವೀಕ್ಷ ಕಾಲೇ ಅಭಯವಾಶುತಂ ಮದಂ ಹಿತ್ವಾರ್ಯ ಮಾರ್ಗಂ ಪ್ರಭಜಂತಿ ಅಪಸ್ಮಯಾಃ ಇಹಾ ಖಲಾನಾಮಪಿ ತೇ ಅನುಶಾಸನಂ. ಏ ಮದ್ವಿಧಾಹ, ಯಾರು ನನ್ನಂಥವ್ರು ಇದ್ದಾರಲ್ಲ, ಇಂದ್ರದಲ್ಲಿ ಹೇಗೆ ಹೇಳ್ಕೋತಾರೆ, ನನ್ನಂಥವ್ರು ಇದ್ದಾರಲ್ಲ ಯಾರು? ನಾವೆಲ್ಲ ಮಾನಿನಃ ಅಹಂಕಾರಿಗಳು. ನಾವು ಇಂದ್ರ ಮೂಲ ರೂಪದಲ್ಲೂ ಅಹಂಕಾರ ಪಟ್ರು ಇಂದ್ರದೇವರು. ಅರ್ಜುನ ಅವತಾರ ಮಾಡಿದಾಗಲೂ ಅಹಂಕಾರ ಪಟ್ರು ಗೊತ್ತಾನೆ. ತಕ್ಷಣ ಕಷ್ಟ ಏನು ಮಾಡ್ತಾ ಇದ್ದ? ಅಹಂಕಾರ ತೆಗೆದುಹಾಕ್ಬಿಡ್ತಾ ಇದ್ದ, ಅಥವಾ ಉಪದೇಶ ಮಾಡಿ ತೆಗೆದುಬಿಡ್ತಿದ್ದ. ಜಗದೀಶ ಮಾನಿನಃ ತ್ವಾಂ ವೀಕ್ಷ ಕಾಲೇ ಅಭಯಮಾಶುತಂ ಮದಂ. ಕಾಲಕಾಲ ಬಂದಾಗ ಆ ಗರ್ವವನ್ನು ಕಳ್ಕೊಂಡ್ಬಿಡ್ತೇವೆ, ಮಧ್ಯೆ ಮಧ್ಯೆ ಬರ್ತಕ್ಕ ದೋಷ ಪರಿಹಾರ ಮಾಡ್ತಿದ್ದೀನಿ ನೀನು ಅಂತ ಅನುಗ್ರಹ ಮಾಡಿದ್ದೀಗ ಅಂತ ಭಕ್ತಿಯಿಂದ ಹೇಳ್ತಾ ಇದ್ದ. ಹಿತ್ವಾ ಆರ್ಯ ಮಾರ್ಗಂ ಪ್ರಭಜಂತಿ ಅಪಸ್ಮಯಾಹ. ಆರ್ಯ ಮಾರ್ಗನ ಬಿಟ್ಟು ನಾವು ಅನಾರ್ಯ ಮಾರ್ಗಕ್ಕೆ ಬಂದಿದ್ದೇವೆ. ನಿನ್ನಂಥ ಮಹಾನುಭಾವ, ನೀನು ಅವತಾರ ಮಾಡಿದ್ದೆ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ, ಉದ್ಧಾರ ಮಾಡ್ತಿರೋ ನಮ್ಮನ್ನು, ನಾನು ಮಾಡಿದ್ದೇನೋ ನಿನ್ನ ಮೇಲೆ ನೀರು ಹೊಯ್ಲಕ್ಕೊಂಡೆ, ಎಷ್ಟು ತಪ್ಪು ಮಾಡಿದೆ ನಾನು ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ. ಪ್ರಭಜಂತಿ ಅಯಸ್ ಅಪಸ್ಮಯಾಹ ಇಹಾ ಖಲಾನಾಮಪಿ ತೇ ಅನುಶಾಸನಂ. ಇಹಾ ಖಲಾನಾಮಪಿ ತೇ ಅನುಶಾಸನಂ. ನಮ್ಮವರಿಗೆ ಮತ್ತು ದುಷ್ಟರಿಗೆ ಏನೇ ಇಚ್ಛಾದಿಗಳು ಬಂದರೂ ಕೂಡ ಅದು ನಿನ್ನ ಆಜ್ಞೆ ಇದೆ. ಆದ್ದರಿಂದ ನೀನು ಅನುಗ್ರಹ ಮಾಡಿದ್ದೆ, ನನಗೆ ನಿಗ್ರಹ ಮಾಡಿದ್ದೆ ಮದವನ್ನು, ನಿನಗೆ ನಾನು ಋಣಿ ಅಂತ ಹೇಳಿದರೆ ಹೊರತು ಸ್ವಲ್ಪನೂ ಕೋಪ ಮಾಡ್ಕೋತಾ ಇಲ್ಲ. ಈ ಭಾವನೆ ಬರಬೇಕು. ದೇವರು ಕೂಡ ಎಲ್ಲ ಯಾರೇ ಯಾರೇ ಮಾಡಿದರೂ ದೇವರು ಮೂಲತಃ ಮಾಡಿರೋದು. ದೇವ್ರು ಮಾಡ್ತಾನೆ ಅಂದರೆ ಒಳ್ಳೇದಕ್ಕೆ ಮಾಡ್ತಾನೆ. ಅದಕ್ಕೇನಂತ ಸಂತೋಷ ಪಡಬೇಕು ಯಾವಾಗಲೂ? ಒಳ್ಳೇದಾಯಿತು ಒಳ್ಳೇದಾಯಿತು ಅನ್ಬೇಕು. ಯಾವ ಕಾಲಕ್ಕೂ ಏನನ್ನಬಾರದು, ಕೆಟ್ಟದಾಯಿತು ಅನ್ನಬಾರದು. ದೇವರು ಕೆಟ್ಟದ್ದು ಮಾಡ್ದ ಅನ್ನಬಾರದು. ಏ ದೇವ್ರು ಕೆಟ್ಟದ್ದು ಮಾಡ್ಬೇಕಂದ್ರೆ ದೇವ್ರು ಏನಾಗಿರ್ಬೇಕು? ಕೆಟ್ಟವನಾಗಿರ್ಬೇಕು. ದೇವ್ರು ಕೆಟ್ಟವನಲ್ಲ ಅಂದ್ರೆ ಕೆಟ್ಟದಾಗ ಮಾಡ್ತಾನೆ ಅಂದ್ರೆ ಯಾತಕ್ಕೆ ಮಾಡ್ತಾನೆ? ಹಾಗಿದ್ರೆ ಒಳ್ಳೇದಕ್ಕೆ ಮಾಡ್ತಾನೆ. ಒಳ್ಳೇದೇ ಅದು ನಮ್ಗೆ ಅಷ್ಟ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗುತ್ತದ? ಮುಂದೊಂದು ಕಾಲ ಬಂದಾಗ. ಅವಾಗ ನಮಗೆ ತಪ್ಪು ಅನಿಸುತ್ತೆ. ಮಗು ಕೈಲಿ ಬ್ಲೇಡ್ ಇಟ್ಕೊಂಡು ಕಿತ್ಕೊಂಡ್ಬಿಟ್ರೆ ತಾಯಿ ಭಾರಿ ತಪ್ಪು ಅನಿಸುತ್ತೆ. ದೊಡ್ಡವರಾದ್ಮೇಲೆ ಅವ್ರ ತಮ್ಮ ಕಿತ್ಕೊಂಡಿದ್ದಕ್ಕೆ ನಾ ಬದುಕಿದೆ ಅಂತ ಗೊತ್ತಾಗುತ್ತೆ. ಅವಾಗ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಯ್ತದ? ಆಮೇಲೆ ಗೊತ್ತಾಯ್ತು. ನಮಗೆ ಆಮೇಲೆ ಗೊತ್ತಾಯ್ತು. ಅಪರೋಕ್ಷ ಜ್ಞಾನ ಬಂದರೆ ಪೂರ್ತಿ ಗೊತ್ತಾಗುತ್ತೆ. ಶಾಸ್ತ್ರ ಓದಿದಾಗ ಸುಮಾರಾಗಿ ಗೊತ್ತಾಗುತ್ತೆ. 100% ಗೊತ್ತಾಗೋದು ಯಾವಾಗ? ಅಪರೋಕ್ಷ ಜ್ಞಾನ ಬಂದು ಪೂರ್ತಿ ಕನ್ವಿನ್ಸ್ ಆಗ್ತದೆ. ಅದು ಅದೇನೇ ಇರಲಿ, ಒಟ್ಟು ದೇವರು ಯಾವ್ದಕ್ಕೆ ಮಾಡಿದೆ? ಒಟ್ಟಾಗಿ ನಮಗೆ ಒಳ್ಳೇದಕ್ಕೆ ಮಾಡಿದೆ. ಅನುಸಂಧಾನ ಯಾವಾಗಲೂ ಇರಬೇಕು. ಆಚಾರ್ಯ ಬರೀತಾರೆ ಅದನ್ನು. ಭೂತೈ ನಿಜಾಶ್ರಿತ ಜನಸ್ಸೇಗೆ ಸೃಜ ಸೃಷ್ಟೋ ಇಚ್ಛಾಬಹುವ ಪರನಾಮ ನಿಮೇಶ ಕಾಂತೆ. ದೇವ್ರು ಸೃಷ್ಟಿ ಮಾಡಿರದೇ ಯಾತಕ್ಕೋಸ್ಕರ? ತನ್ನ ಭಕ್ತರ ಒಳ್ಳೇದಕ್ಕೋಸ್ಕರ. ಆದ್ಮೇಲೆ ಕೆಟ್ಟದ್ದು ಮಾಡೋ ಚಾನ್ಸೇ ಇಲ್ಲ. ಕೆಟ್ಟದಾಗುತ್ತೆ ಅಂದ್ರೆ ಏನರ್ಥ? ನಮ್ಮ ಕರ್ಮದಿಂದಾಗಿರೋದನ್ನು ಪರಮಾತ್ಮ ಸರಿ ಮಾಡ್ತಿದ್ದಾನೆ ಹೊರತು ಅದು ಕೆಟ್ಟದ್ದು ಮಾಡ್ತಾ ಇಲ್ಲ. ನಾಳೆ ಅಂದ ಕಂಟಿನ್ಯೂ ಮಾಡೋ ಸರ್ವೇ. ಆ ಹೌದೌದು, ಅದೆಲ್ಲ ಗೊತ್ತಿತ್ತು ಗೊತ್ತಿತ್ತು. ಆ ಕ್ಷಣಕ್ಕೆ ಬರ್ತೋಯ್ತು. ಅದನ್ನೇ ಮಾಯೆ ಅಂತ ಕರೆದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂಸೇನ ಶ್ರೀಯತಾಂ ಸಮರಾಲಯಃ.